ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಭಾರತೀಯ ಸರ್ವಪಕ್ಷ ನಿಯೋಗಗಳಿಂದ ಹಲವು ರಾಷ್ಟಗಳ ಭೇಟಿ ಸಂಪನ್ನ. ಅಂತಾರಾಷ್ಟೀಯ ಮಟ್ಟದಲ್ಲಿ ಭಯೋತ್ಪಾದನೆ ವಿರುದ್ದ ಭಾರತಕ್ಕೆ ಜಾಗತಿಕ ಬೆಂಬಲ. ಮೊನಾಕೊ ಕಡಲ ಸಮ್ಮೇಳನದಲ್ಲಿ ಸಚಿವ ಜಿತೇಂದ್ರ ಸಿಂಗ್ ಭಾಗಿ. ಸುಸ್ಥಿರ ಕಡಲ ಆಡಳಿತಕ್ಕೆ ಭಾರತದ ಕಾರ್ಯಸೂಚಿ ಕುರಿತು ಪ್ರಸ್ತಾಪ. ಭಾರತದ ಜಾಗತಿಕ ಉತ್ಪಾದನಾ ಕೇಂದ್ರವಾಗುವ ವಿಶ್ವಾಸ ವ್ಯಕ್ತಪಡಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜರ್ಮನಿಯಲ್ಲಿ ಐಎಸ್ಎಸ್ಎಫ್ ಶೂಟಿಂಗ್ ವಿಶ್ವಕಪ್ ಆರಂಭ. 36 ಸದಸ್ಯರ ಭಾರತೀಯ ತಂಡ ಸ್ಪರ್ಧೆ. ಫ್ರೆಂಚ್ ಓಪನ್ ಟೆನಿಸ್. ಸತತ ಎರಡನೇ ಬಾರಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಕಾರ್ಲೋಸ್ ಆಲ್ಕರಾಸ್. ವಾರ್ತೆಗಳ ವಿವರ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ಉಪ ವಿದೇಶಾಂಗ ಕಾರ್ಯದರ್ಶಿ ಕ್ರಿಸ್ಟೋಫರ್ ಲ್ಯಾಂಡೋ ಸೇರಿದಂತೆ ಅಮೆರಿಕದ ರಾಜಕೀಯ ಹಾಗೂ ರಾಜತಾಂತ್ರಿಕ ನಾಯಕರೊಂದಿಗಿನ ಸಭೆಯ ಬಳಿಕ ಭಾರತೀಯ ಸರ್ವಪಕ್ಷ ಸಂಸದೀಯ ನಿಯೋಗ ಅಮೆರಿಕ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿದೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ನಿಯೋಗ ಪಹಲ್ಗಂ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಬಗ್ಗೆ ಅಂತಾರಾಷ್ಟೀಯ ಸಮುದಾಯಕ್ಕೆ ತಿಳಿಸುವ ತಮ್ಮ ವಿವಿಧ ರಾಷ್ಟಗಳ ಪ್ರವಾಸದ ಕೊನೆಯ ಚರಣದಲ್ಲಿತ್ತು. ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಮತ್ತೊಂದು ಸರ್ವಪಕ್ಷ ನಿಯೋಗ ಜರ್ಮನಿ ಪ್ರವಾಸವನ್ನು ಸಂಪನ್ನಗೊಳಿಸಿ ನಿನ್ನೆ ದೆಹಲಿಗೆ ವಾಪಸ್ ಮರಳಿದೆ. ಪ್ರವಾಸವನ್ನು ಸಂಪನ್ನಗೊಳಿಸಿ ಭಾರತಕ್ಕೆ ಮರಳಿದ ಬಳಿಕ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ರವಿಶಂಕರ್ ಪ್ರಸಾದ್, ಫ್ರಾನ್ಸ್, ಇಟಲಿ, ಡೆನ್ಮಾರ್ಕ್, ಇಂಗ್ಲೆಂಡ್, ಬ್ರುಸೆಲ್ಸ್ ಮತ್ತು ಜರ್ಮನಿ ದೇಶಗಳಿಗೆ ಭೇಟಿ ನೀಡಿದ ನಿಯೋಗ ಪಹಲ್ಗಾಮ್ ದಾಳಿಯ ಬಗ್ಗೆ ಅಂತಾರಾಷ್ಟೀಯ ಸಮುದಾಯದ ಗಮನ ಸೆಳೆದಿದ್ದು ಆ ದೇಶಗಳು ಭಯೋತ್ಪಾದಕ ದಾಳಿಯನ್ನು ತೀವ್ರವಾಗಿ ಖಂಡಿಸಿವೆ ಎಂದು ಹೇಳಿದ್ದಾರೆ.
ಹರ್ ಜಗ ಸಂಸತ್ ಕೆ ವರಿಷ್ಠ ಲೋಕ್ ಮಂತ್ರಿಗಣ್ ಥಿಂಕ್ ಟ್ಯಾಂಕ್ ಮೀಡಿಯಾ ಔರ್ ಭಾರತೀಯ ಕಮ್ಯುನಿಟಿ ಸೇ ಬಾತ್ಚೀತ್ ಹುಯಿ. ಭಾರತ್ ಕೆ ಪ್ರತಿ ಪಹಲ್ಗಾಮ್ ಕೆ ಬರ್ಬರ್ ಆತಂಕವಾದ ಕೆ ಖಿಲಾಫ್ ಬಹುತ್ ಗುಸ್ಸಾ ಹೈ ಔರ್ ಸಬೋನೆ ಕಂಡೆಮ್ ಕಿಯಾ.
ಮೊನಾಕೋದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಮೊನಾಕೋ ಕಡಲ ಸಮ್ಮೇಳನದಲ್ಲಿ ಕೇಂದ್ರ ಭೂವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗವಹಿಸಿದ್ದರು. ಈ ವೇಳೆ ಅವರು ಸುಸ್ಥಿರ ಕಡಲ ಆಡಳಿತಕ್ಕೆ ಭಾರತ ಅಳವಡಿಸಿಕೊಂಡಿರುವ ಕಾರ್ಯಸೂಚಿಯ ಬಗ್ಗೆ ಮಾಹಿತಿ ನೀಡಿದರು. ಪ್ರವಾಸದ ಭಾಗವಾಗಿ ಸಚಿವ ಜಿತೇಂದ್ರ ಸಿಂಗ್ ಮೊನಾಕೋದಲ್ಲಿ ನಿನ್ನೆ ನಾರ್ವೆ ಅಂತಾರಾಷ್ಟೀಯ ಅಭಿವೃದ್ಧಿ ಸಚಿವ ಆಸ್ಮಂಡ್ ಗ್ರೋವರ್ ಆಕ್ರೋಸ್ಟ್ ಅವರನ್ನು ಭೇಟಿ ಮಾಡಿದರು. ಸಭೆಯ ವೇಳೆ ನಾರ್ವೆ ಸಚಿವರು ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ವಿರುದ್ದ ಭಾರತದೊಂದಿಗೆ ನಾರ್ವೆ ನಿಂತಿದೆ ಎಂದು ಭರವಸೆ ನೀಡಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವ ಡಾ ಜಿತೇಂದ್ರ ಸಿಂಗ್, ನಾರ್ವೆಯಲ್ಲಿ ಭಾರತದ ಪರವಾದ ಪ್ರಬಲವಾದ ಸಾರ್ವಜನಿಕ ಸಹಾನುಭೂತಿಯಿದೆ. ನಾರ್ವೆ ಜನತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತಮ್ಮ ದೇಶಕ್ಕೆ ಆಹ್ವಾನಿಸಲು ಉತ್ಸುಕರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ನಾರ್ವೆ ಸಚಿವರೊಂದಿಗಿನ ಸಭೆಯಲ್ಲಿ ಭಾರತ ನಾರ್ವೆ ನಡುವಿನ ಕಡಲ ಯೋಜನೆಯಲ್ಲಿ ಸಹಕಾರ, ಆರ್ಥಿಕ ಸಂಶೋಧನೆ ಮತ್ತು ಬ್ಲೂ ಆರ್ಥಿಕತೆ ಕ್ಷೇತ್ರದಲ್ಲಿ ಸಹಯೋಗ ವಿಸ್ತರಿಸುವ ಬಗ್ಗೆ ಚರ್ಚೆ ನಡೆದಿದೆ. ಕಳೆದ ಒಂದು ದಶಕದಲ್ಲಿ ಭಾರತ ಸರ್ವತೋಮುಖವಾಗಿ ಗಮನಾರ್ಹ ಬದಲಾವಣೆಯನ್ನು ಕಂಡಿದ್ದು ಸೇವೆ, ಸುಶಾಸನ ಮತ್ತು ಬಡವರ ಕಲ್ಯಾಣದ ತತ್ವದಡಿ ಮುನ್ನಡೆಯುತ್ತಿದೆ. ಕೇಂದ್ರ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ಕೈಗೊಂಡಿರುವಂತಹ ಹಲವು ಪ್ರಮುಖ ಪ್ರಯತ್ನಗಳ ಕುರಿತು ಆಕಾಶವಾಣಿ ಸುದ್ದಿ ವಿಭಾಗ ವಿಶೇಷ ವರದಿಯನ್ನು ಪ್ರಸಾರ ಮಾಡುತ್ತಿದೆ. ಈ ಮಾಲಿಕೆಯಲ್ಲಿ ಇಂದು ಈಶಾನ್ಯ ಭಾರತದ ಅಭಿವೃದ್ಧಿಯೆಡೆಗಿನ ಒಂದು ಪಯಣ ಎಂಬುದರ ಕುರಿತ ವರದಿ ಇಲ್ಲಿದೆ.
ಕಳೆದ ದಶಕದಲ್ಲಿ ಈಶಾನ್ಯ ಭಾರತ ಪ್ರತ್ಯೇಕತೆಯಿಂದ ಏಕೀಕರಣದತ್ತ ಗಮನಾರ್ಹ ಬೆಳವಣಿಗೆ ಕಂಡಿದೆ. ಆಕ್ಟ್ ಈಸ್ಟ್ ನೀತಿಯಡಿಯಲ್ಲಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ಪ್ರದೇಶವನ್ನು ನಿರ್ಲಕ್ಷ್ಯದಿಂದ ಆದ್ಯತೆಯ ಪ್ರದೇಶವಾಗಿ ಪರಿಗಣಿಸಲಾಗಿದೆ. ಶಾಂತಿ ಒಪ್ಪಂದಗಳ ಸಹಿ ಈ ಪ್ರದೇಶದಲ್ಲಿ ಶಾಂತಿಗೆ ಕಾರಣವಾಗಿದ್ದು ಹಿಂಸಾಚಾರದ ಪ್ರಮಾಣವನ್ನು ಕುಗ್ಗಿಸಿವೆ. ಈ ಪರಿಣಾಮವಾಗಿ 1958 ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ AFSPA ವ್ಯಾಪ್ತಿಯನ್ನು ಇಳಿಸುವ ದಿಕ್ಕಿನಲ್ಲಿ ಪ್ರಗತಿ ಸಾಧಿಸಲಾಗಿದೆ. ಇತ್ತೀಚೆಗೆ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ದಶಕಗಳಷ್ಟು ಹಳೆಯ ಗಡಿಭಾಗ ವಿವಾದವನ್ನು ಪರಿಹರಿಸಲು ಒಪ್ಪಂದಕ್ಕೆ ಸಹಿಯಾಗಿವೆ. ಸಂಪರ್ಕ ವ್ಯವಸ್ಥೆ ಸುಧಾರಣೆಯಾಗಿದ್ದು 10 ಹೊಸ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳು, ಮಿಜೋರಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಹೊಸ ರೈಲು ಸಂಪರ್ಕಗಳು, ಬ್ರಹ್ಮಪುತ್ರ ನದಿಯಲ್ಲಿ ರೋರೋ ಫೆರಿ ಸೇವೆಗಳು ಸಂಚಾರ ಸೇವೆಗಳನ್ನು ಪರಿವರ್ತಿಸಿವೆ. ಬೋಗಿಬಿಲ್ ಸೇತುವೆಯಂತಹ ಯೋಜನೆಗಳು ದೂರದ ಪ್ರದೇಶಗಳನ್ನು ಸಂಪರ್ಕಿಸುತ್ತಿವೆ. ಪಿಎಂ ಡಿವೈನ್ ಮತ್ತು ಉನ್ನತಿ 2024 ನಂತಹ ಯೋಜನೆಗಳು ಈ ಪ್ರದೇಶದ ಆರ್ಥಿಕ ಸಾಮರ್ಥ್ಯಗಳನ್ನು ಅನಾವರಣಗೊಳಿಸುತ್ತಿವೆ. 1.35 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ನೆರವಿನಿಂದ ಸಾಗಿರುವ ಯೋಜನೆಗಳು ಮೂಲಸೌಕರ್ಯ ಮತ್ತು ಜೀವನೋಪಾಯಗಳ ಅಭಿವೃದ್ಧಿಗೆ ಪೋಷಕವಾಗಿವೆ. ಜಲವಿದ್ಯುತ್ ಶಕ್ತಿಯ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ 15,000 ಮೆಗಾವ್ಯಾಟ್ ಶುದ್ಧ ಶಕ್ತಿಯನ್ನು ಉಪಯೋಗಿಸುವ ಗುರಿಯತ್ತ ಪ್ರದೇಶ ಸಾಗುತ್ತಿದೆ. ಇಂದು ಈಶಾನ್ಯ ಭಾರತ ಕೇವಲ ಗಡಿಭಾಗವಲ್ಲ, ಬದಲಿಗೆ ಅದು ಭಾರತದ ಅಭಿವೃದ್ಧಿಯ ಪಯಣದ ಚಾಲಕ ಶಕ್ತಿಯಾಗಿದೆ.
ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ನಂಬಿಕೆ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರದೇಶ ಸಮಾಚಾರದಲ್ಲಿ ಆಲಿಸಿ ಕರ್ನಾಟಕದ ಸಮಗ್ರ ಸುದ್ದಿಗಳ ಹೂರಣ.
ನಮ್ಮ ಎಕ್ಸ್ ಖಾತೆ @AIRNews_BANG,
ಫೇಸ್ಬುಕ್ ಖಾತೆ AIR RNU Bengaluru, ಇನ್ಸ್ಟಾಗ್ರಾಂನ RNU Bengaluru ಖಾತೆಯನ್ನು ಅನುಸರಿಸಿ.
ಹೆಚ್ಚಿನ ಸುದ್ದಿಗಾಗಿ ಇಂದೇ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಿ.
ದೇಶದಲ್ಲಿ ಉತ್ಪಾದನಾ ಬೆಂಬಲಿತ ಪರಿಸರವಿದ್ದು ಹೇರಳವಾದ ಸಂಪನ್ಮೂಲಗಳು ಮತ್ತು ಕ್ರಿಯಾಶೀಲ ಯುವಕರನ್ನು ಹೊಂದಿರುವುದರಿಂದ ಭಾರತವು ಜಾಗತಿಕ ಉತ್ಪಾದನಾ ಕೇಂದ್ರವಾಗುವ ವಿಶ್ವಾಸವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕರ್ನಾಟಕದ ಧಾರವಾಡದಲ್ಲಿ ಮಾತನಾಡಿದ ಕೇಂದ್ರ ಸಚಿವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ಬೆಳವಣಿಗೆ ವೇಗ ಪಡೆದುಕೊಂಡಿದೆ, ವಿವಿಧ ಕ್ಷೇತ್ರಗಳಲ್ಲಿ ದೇಶವು ಸ್ವಾವಲಂಬಿಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಭಾರತವು 2014ರಲ್ಲಿ ಎದುರಿಸುತ್ತಿದ್ದ ಸವಾಲುಗಳನ್ನು ಈಗ ನಿವಾರಿಸಿದೆ ಮತ್ತು ವಿಶ್ವದ 3ನೇ ಅತಿದೊಡ್ಡ ಉತ್ಪಾದಕ ದೇಶವಾಗುವ ಹಾದಿಯಲ್ಲಿದೆ ಎಂದು ಅವರು ಹೇಳಿದರು. ಇಲ್ಲಿಯವರೆಗೆ ಚೀನಾ ಮತ್ತು ವಿಯೆಟ್ನಾಂ ವಿಶ್ವದ ಪ್ರಮುಖ ಉತ್ಪಾದಕ ರಾಷ್ಟಗಳಾಗಿದ್ದವು, ಆದರೆ ಭಾರತ ಈಗ ಆ ಪಟ್ಟಿಗೆ ಸೇರಿದೆ. ಭಾರತವು ಇಂದು ಕೈಗಾರಿಕೆ, ಉದ್ಯೋಗಗಳು, ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಸಾರಿಗೆ ಮತ್ತು ವಿದ್ಯುತ್ನಿಂದ ಹಿಡಿದು ಎಲ್ಲದರಲ್ಲೂ ಸ್ವಾವಲಂಬಿಯಾಗಿದೆ ಎಂದು ಸಚಿವರು ಪ್ರತಿಪಾದಿಸಿದರು. ಮಹಾರಾಷ್ಟದ ಅಹಮದ್ ನಗರದಲ್ಲಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವಾಹನ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ VRDE 9 ರಕ್ಷಣಾ ವ್ಯವಸ್ಥೆಗಳ ತಂತ್ರಜ್ಞಾನಗಳನ್ನು 10 ಭಾರತೀಯ ಕೈಗಾರಿಕೆಗಳಿಗೆ ವರ್ಗಾಯಿಸಿದೆ. ಈ ವ್ಯವಸ್ಥೆಗಳಲ್ಲಿ ರಾಸಾಯನಿಕ, ಜೈವಿಕ, ವಿಕಿರಣಶಾಸ್ತ್ರ, ಪರಮಾಣು ರಕ್ಷೆ ವೆಹಿಕಲ್, ಮೌಂಟೆಡ್ ಗನ್ ಸಿಸ್ಟಮ್, ಭಯೋತ್ಪಾದನಾ ವಿರೋಧಿ ವಾಹನ ಮತ್ತು ವಜ್ರ ಗಲಭೆ ನಿಯಂತ್ರಣ ವಾಹನ ಸೇರಿದೆ. ತಂತ್ರಜ್ಞಾನ ವರ್ಗಾವಣೆ ಸಮಾರಂಭದಲ್ಲಿ DRDO ಅಧ್ಯಕ್ಷ ಡಾ ಸಮೀರ್ ವಿ ಕಾಮತ್ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಸ್ಥಳೀಯ ವ್ಯವಸ್ಥೆಗಳ ಅಸಾಧಾರಣ ಕಾರ್ಯಕ್ಷಮತೆಗಾಗಿ DRDO ಮತ್ತು ಉದ್ಯಮವನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಸಹಕರಿಸಲು VRDE ಪುಣೆಯ COEP ತಾಂತ್ರಿಕ ವಿಶ್ವವಿದ್ಯಾಲಯದೊಂದಿಗೆ ತಿಳುವಳಿಕೆ ಪತ್ರಕ್ಕೂ ಸಹಿ ಹಾಕಿತು. ಉತ್ತರ ಸಿಕ್ಕಿಂನ ಚಾಟೆನ್ನಲ್ಲಿ ಸಿಕ್ಕಿಕೊಂಡಿದ್ದ ಕನಿಷ್ಠ 28 ನಾಗರಿಕರು ಹಾಗೂ 20 ಸೇನಾಪಡೆ ಸಿಬ್ಬಂದಿಯನ್ನು ನಿನ್ನೆ ಹೆಲಿಕಾಪ್ಟರ್ ಮೂಲಕ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಯಿತು. ಜರ್ಮನಿಯ ಮ್ಯೂರಿಚ್ನಲ್ಲಿ ನಿನ್ನೆ ಪ್ರಾರಂಭವಾದ ISSF ಶೂಟಿಂಗ್ ವಿಶ್ವಕಪ್ 2025ರಲ್ಲಿ 36 ಸದಸ್ಯರ ಭಾರತೀಯ ತಂಡವು ಸ್ಪರ್ಧಿಸಲಿದೆ. ಪ್ಯಾರಿಸ್ 2024 ಒಲಿಂಪಿಕ್ಸ್ನ ಪದಕ ವಿಜೇತರಾದ ಮನು ಭಾಕರ್, ಸರಬ್ಜೋತ್ ಸಿಂಗ್ ಮತ್ತು ಸ್ವಪ್ನಿಲ್ ಕುಸಾಲೆ ಅವರು ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಮನು ಭಾಕರ್ ವೈಯಕ್ತಿಕ 10 ಮೀಟರ್ ಮತ್ತು 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಗಳು ಮತ್ತು 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ಸ್ಪರ್ಧೆಯಲ್ಲಿ ಸ್ಪರ್ಧಿಸಲಿದ್ದಾರೆ. ಸರಬ್ಜೋತ್ ಸಿಂಗ್ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಮಾತ್ರ ಸ್ಪರ್ಧಿಸಲಿದ್ದಾರೆ ಹಾಗೂ ಎಲೆವೆನಲ್ ವಲರಿ 1 ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಇಂದು ಸ್ಪರ್ಧಿಸಲಿದ್ದಾರೆ. ಫ್ರೆಂಚ್ ಓಪನ್ ಟೆನಿಸ್ನಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಸ್ಪೇನ್ನ ಕಾರ್ಲೋಸ್ ಅಲ್ಕರಾಜ್ ವಿಶ್ವದ ನಂಬರ್ 1 ಆಟಗಾರ ಇಟಲಿಯ ಜಾನಿಕ್ ಸಿನ್ನರ್ ಅವರನ್ನು 4-6, 6-7, 6-4, 7-6, 7-6 ಅಂತರದಲ್ಲಿ ಸೋಲಿಸುವ ಮೂಲಕ ಸತತ 2ನೇ ಬಾರಿ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇದಕ್ಕೂ ಮೊದಲು ಮಹಿಳೆಯರ ಡಬಲ್ಸ್ನಲ್ಲಿ 2ನೇ ಶ್ರೇಯಾಂಕಿತ ಇಟಾಲಿಯನ್ ಜೋಡಿ ಸಾರಾ ಎರಾನಿ ಮತ್ತು ಜಾಸ್ಮಿನ್ ಪಯೋಲಿನಿ ಮಹಿಳಾ ಡಬಲ್ಸ್ ಕಿರೀಟವನ್ನು ಗೆದ್ದರು. ಫೈನಲ್ಸ್ನಲ್ಲಿ ಈ ಜೋಡಿ ಕಜಕಿಸ್ತಾನದ ಅನ್ನಾ ಡ್ಯಾನಿಲಿನಾ ಮತ್ತು ಸರ್ಬಿಯಾದ ಅಲೆಕ್ಸಾಂಡ್ರಾ ಕ್ರೋನಿಕ್ ಅವರನ್ನು 6-4, 2-6, 6-1 ಸೆಟ್ಗಳಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಸರ್ವಪಕ್ಷ ನಿಯೋಗಗಳಿಂದ ಹಲವು ರಾಷ್ಟಗಳ ಭೇಟಿ ಸಂಪನ್ನ. ಅಂತಾರಾಷ್ಟೀಯ ಮಟ್ಟದಲ್ಲಿ ಭಯೋತ್ಪಾದನೆ ವಿರುದ್ದ ಭಾರತಕ್ಕೆ ಜಾಗತಿಕ ಬೆಂಬಲ. ಮೊನಾಕೋ ಕಡಲ ಸಮ್ಮೇಳನದಲ್ಲಿ ಸಚಿವ ಜಿತೇಂದ್ರ ಸಿಂಗ್ ಭಾಗಿ, ಸುಸ್ಥಿರ ಕಡಲ ಆಡಳಿತಕ್ಕೆ ಭಾರತದ ಕಾರ್ಯಸೂಚಿ ಕುರಿತು ಪ್ರಸ್ತಾಪ. ಭಾರತ ಜಾಗತಿಕ ಉತ್ಪಾದನಾ ಕೇಂದ್ರವಾಗುವ ವಿಶ್ವಾಸ ವ್ಯಕ್ತಪಡಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜರ್ಮನಿಯಲ್ಲಿ ISSF ಶೂಟಿಂಗ್ ವಿಶ್ವಕಪ್ ಆರಂಭ. 36 ಸದಸ್ಯರ ಭಾರತೀಯ ತಂಡ ಸ್ಪರ್ಧೆ. ಫ್ರೆಂಚ್ ಓಪನ್ ಟೆನಿಸ್ ಸತತ 2ನೇ ಬಾರಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಕಾರ್ಲೋಸ್ ಅಲ್ಕರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.